हयग्रीवं चिदानन्दविग्रहं सदनुग्रहं दशग्रीवच्छिदं शापान्मणिग्रीवविमोचनं स्वनामग्रहणादेवानिरस्तग्रहविग्रहं वृन्दावनगतं वन्दे ब्रह्मरुद्रेन्द्रवन्दितं स्वान्तस्थानन्तशय्याय पूर्णज्ञानरसरणसे उत्तुङ्गवाक्तरङ्गाय मध्वदुग्धाब्धये नमः। गुरुमखिलगुणज्ञं सद्गुणैकाधिवासं शमदमपरिनिष्टं सत्त्वनिष्ठं वरिष्ठं सकलसुजनशिष्टं नित्यनिर्धूतकष्टं हयमुखपदनिष्ठं मां भजन्तु प्रपन्नाः। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे नीलाकराच्युतानन्तलीलागोपालपालितान् विद्यापयोनिधीन् वन्दे ब्रह्मविद्यागुरुन् मम। ब्रह्मचर्यहरिप्रीति सुविद्यावादशालिनः इष्टदान् कष्टहर्तॄन्नः विद्यामान्यान् मुनीन् नुमः। वादिराजपदद्वन्द्ववारिजासक्तमानसान् विश्वप्रियगुरून् वन्दे मन्दोहं धीविशुद्धये। सत्यं सत्यं पुनः सत्यं विष्णुतीर्थप्रसादतः सर्वे कामाः भवन्त्येव शपथो बिम्बसन्निधौ चिन्तामणिं स्वभक्तानां कल्पवृक्षं च कामदं स्वामिनं त्वां रघुप्रेमतीर्थं वन्देह्यभीष्टदम्। अज्ञानतिमिरच्छेदं बुद्धिसम्पत्पदायकं विज्ञानविमलं शान्तम् विजयाख्यगुरुं भजे। गोप्रकरसङ्काशं गोपालार्चनतत्परं गोदेववन्द्यपादाब्जं गोपालाख्यगुरुं भजे। जलज्येष्ठनिभाकारं जगदीशपदाश्रयं जगतीतलविख्यातं जगन्नाथगुरुं भजे। श्रीगुरुभ्यो नमः। हरिः ओम्। ಹರಿಕಥಾಮೃತಸಾರ ಗುರುಗಳ ಕರುಣದಿಂದ ಪನಿತುಪೇಳುವೆ ಪರಮ ಭಗವದ್ಭಕ್ತರಿದನ ಆದರದಿ ಕೇಳುವುದು. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ಪಾಪ ಪರಿಹಾರಾರ್ಥ ರಾಮ ಉಮಾಪತಿಯ ನಿರ್ಮಿಸಿದ ರಾವಣಾಸುರನನ್ನು ಸಂಹಾರ ಮಾಡಿದ್ದು ರಾಮಚಂದ್ರ. ಇಲ್ಲಿ ವಿಶೇಷವಾಗಿ ಹೇಳ್ತಾ ಇದ್ದಾರೆ, ರಾಮೇಣ ದುಃಖಯುಕ್ತೇನ ಲಿಂಗಸ್ಯ ಸ್ಥಾಪನಂ ಕೃತಂ. ರಾಮದೇವರು ತನಗೆ ತುಂಬ ಪಾಪ ಬಂದಿದೆ, ಆ ರಾವಣನ ಸಂಹಾರ ಮಾಡಿ ಅವನನ್ನು ಸಂಹಾರ ಮಾಡಿದ್ದಕ್ಕೆ ಈ ಬಂದ ಪಾಪವನ್ನು ಪರಿಹಾರ ಮಾಡಿಕೋಬೇಕಾದರೆ ಏನು ಮಾಡಬೇಕು ಅಂತ ಬ್ರಾಹ್ಮಣರನ್ನೆಲ್ಲ ಕೇಳಿದಾಗ ಅವರೆಲ್ಲರೂ ರುದ್ರದೇವರ ಪ್ರತಿಷ್ಠಾ ಮಾಡಬೇಕು, ವಿಶೇಷವಾಗಿ ಪಾಪ ಪರಿಹಾರ ಆಗಬೇಕಾದರೆ ರುದ್ರದೇವರ ಪ್ರತಿಷ್ಠಾ ಆಗಬೇಕು ಅಂತ, ಅದಕ್ಕಾಗಿ ಮಾಡಿದ ಅಂತ ಕಥೆ ಬರುತ್ತೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಒಬ್ಬ ರಾವಣಾಸುರ ಅಲ್ಲ, ಇಡೀ ಜಗತ್ತನ್ನೇ ಸಂಹಾರ ಮಾಡುತ್ತಾನೆ ಭಗವಂತ. ಇಡೀ ಜಗತ್ತನ್ನೇ ಪ್ರಳಯ ಕಾಲದಲ್ಲಿ ಪ್ರತಿಯೊಬ್ಬರ ಶರೀರವನ್ನು ತೆಗೆದು ಬಿಡುತ್ತಾರೆ. ಇಲ್ಲಿ ಸಂಹಾರ ಅಂದರೆ ಜೀವನೇ ಇಲ್ಲದೆ ಮಾಡುವುದಲ್ಲ, ಜೀವನ ದೇಹವನ್ನು ತೆಗೆಯೋದೇ ಸಂಹಾರ. ಅಂಥ ಕಾಲಕ್ಕೆ ಆ ದೇಹ ತೆಗೆಯೋದು ಎಲ್ಲರಿಗೂ ಮಾಡುತ್ತಾನೆ. ಮತ್ತು ದೇವರಿಗೆ ಬ್ರಹ್ಮ ಹತ್ಯಾದಿ ದೋಷಗಳು ಬರುತ್ತಾ. ದೇವರಿಗೆ ಈ ಪ್ರಕೃತಿಗೆ ಸಂಬಂಧಪಟ್ಟ ಯಾವ ದೋಷವೂ ದೇವರಿಗೆ ಅಂಟಿಲ್ಲ. ಆದ್ದರಿಂದ ರಾಮದೇವರಿಗೆ ರಾವಣಾಸುರನನ್ನು ಕೊಂದ ಪಾಪಾದಿಗಳಿಲ್ಲ, ಬ್ರಹ್ಮಹತ್ಯಾದಿಗಳಿಲ್ಲ. ಆದ್ದರಿಂದ ರಾಮದೇವರು ಮತ್ತೆ ಯಾಕೆ ಹೀಗೆ ಮಾಡಿದರು ಅದಕ್ಕೆ ಹೇಳ್ತಾ ಇದ್ದಾರೆ, ಅಜ್ಞಜನರ ಮೋಹನಕ್ಕಾಗಿ. ಯಾರು ರಾಮನಿಗೆ ಪಾಪ ಬಂದಿದೆ ಅದಕ್ಕಾಗಿ ತಪಸ್ಸು ಇದು ಲಿಂಗ ಪ್ರತಿಷ್ಠೆ ಮಾಡಿದ್ದಾನೆ ಅಂತ ತಿಳ್ಕೊಳ್ಳಬೇಕು, ತಿಳ್ಕೊಂಡು ಅಂಧನ ತಮಸ್ಸಿ ಹೋಗಬೇಕು. ಅವರಿಗೆ ಆ ಸಾಧನೆ ಆಗಲಿಕ್ಕೆ ರಾಮಚಂದ್ರ ಹಾಗೆ ಪ್ರತಿಷ್ಠಾದಿಗಳನ್ನು ಮಾಡಿದ ಅಷ್ಟೇ ಹೊರತು ಸ್ವಯಂ ಪಾಪ ಬಂದದ್ದಕ್ಕಲ್ಲ. ಹಾಗಾದರೆ ಯಾರಿಗೆ ಮೋಹ ಕೊಡಬೇಕೋ ಅವ್ರಿಗೆ ಕೊಟ್ಟ ಅಂದರೆ ಯಾರಿಗೆ ಬಂತಂದು ಮೋಹ ಅಂದರೆ ಯಾರು ಸ್ವರೂಪತಃ ತಮೋ ಯೋಗ್ಯರು ಅವರಿಗೆ ಆ ಮೋಹ ಬರುತ್ತೆ. ಅದಕ್ಕೆ ಹೇಳ್ತಾ ಇದ್ದಾರೆ ಯಾರಿಗ ಸ್ವರೂಪತಃ ತಮೋ ಯೋಗ್ಯರಿರ್ತಾರೆ ಅವರು ಈ ರೀತಿ ತಿಳ್ಕೊಂಡಿರ್ತಾರೆ. ಏನಂತ, ಪಾಪ ಪರಿಹಾರಾರ್ಥ ರಾಮ ಉಮಾಪತಿಯ ನಿರ್ಮಿಸಿದ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ಭಗವದ್ ರೂಪಕ್ಕೆ ಭೇದ ಚಿಂತನೆ ಮಾಡ್ಪ ಮಾನವನು. ದೇವರ ಭಗವದ್ ರೂಪ ರೂಪಕ್ಕೆ ರಾಮಕೃಷ್ಣಾದಿ ರೂಪಗಳಲ್ಲಿ ಅಂತ ಹೇಳ್ತಾರೆ, ಕೃಷ್ಣ ರಾಮಾದಿ ರೂಪೇಶು ಹಿ ಅಂತರ ಪ್ರವಿಚಿಂತನ, ಇದು ಬೇರೆ ಅದು ಬೇರೆ ಅಂತ ವಿಶೇಷವಾಗಿ ಚಿಂತನೆ ಮಾಡೋದು ಅದು ದೈತ್ಯ ಸ್ವಭಾವ. ಯಾಕೆ, ಒಬ್ಬನೇ ಅನೇಕ ರೂಪಗಳು ಧಾರಣೆ ಮಾಡಿದಾಗ ಅದು ಬೇರೆ ಇದು ಬೇರೆ ಅಂತ ಚಿಂತನೆ ಮಾಡುವುದು ಎಂಥದ್ದು. ನಮ್ಮಲ್ಲೂ ತುಂಬ ಆ ತಪ್ಪಾದ ಕಲ್ಪನೆ ತುಂಬ ಕೂತಿದೆ. ಏನು ಅಂದರೆ, ಶ್ರೀನಿವಾಸ ದೇವರ ಹತ್ರ ನಾವು ಹೋಗಲ್ಲ, ನಮ್ಮದು ನರಸಿಂಹದೇವರ ಒಕ್ಕಲು, ನಮ್ಮದು ಶ್ರೀನಿವಾಸ ದೇವರ ಒಕ್ಕಲು ನರಸಿಂಹದೇವರ ಹತ್ರ ಹೋಗಲ್ಲ, ಹೋದರೆ ಏನೋ ಆಗಿಬಿಡುತ್ತೆ, ಇನ್ನೊಬ್ಬರು ಕರ್ಕೊಂಡು ಹೋದರೆ ಹೋಗ್ತೀವಿ, ಇಂಥವೆಲ್ಲ ಕೂತಿವೆ. ಶ್ರೀನಿವಾಸ ಬೇರೆ ಅಲ್ಲ, ನರಸಿಂಹ ಬೇರೆ ಅಲ್ಲ. ಆದ್ದರಿಂದ ಆ ರೀತಿಯಾಗಿ ಮಾಡಬೇಕಾದ ಅವಶ್ಯಕತೆ ಇಲ್ಲ. ತುಂಬ ಜನ ಹಾಗೆ ಮಾಡ್ತಿರ್ತಾರೆ. ಭಗವದ್ ರೂಪಗಳಿಗೆ ಭೇದ ತಿಳಿಯಬಾರದು ಅದನ್ನು ಹೇಳ್ತಾರೆ. ಆ ತಿಳಿಯುವವ ಭಗವದ್ ರೂಪ ರೂಪಕ್ಕೆ ಭೇದ ಚಿಂತನೆ ಮಾಡ್ಪ ಮಾನವನು. ನಂತರ ಆಪಗಳು ಸತ್ತೀರ್ಥ, ಆಪಗಳು ಸತ್ತೀರ್ಥ ಅಂದರೆ ಹೇಳ್ತಾ ಇದ್ದಾರೆ ವಿಶೇಷವಾಗಿರತಕ್ಕಂಥ, ಯತ್ತೀರ್ಥ ಬುದ್ಧಿ ಸಲಿಲೇಶ್ವಿತಿ ಭಾಗವತಿ. ಭಾಗವತದಲ್ಲಿ ಸ್ಪಷ್ಟ ಹೇಳಿದ್ದಾರೆ ಏನಂತ, ಈ ನೀರೇನಿದೆ ನಾನಾ ಕಡೆ ಹೋಗ್ತೀವಿ ತೀರ್ಥ ಅಂತ. ಸ್ವಾಮಿ ಪುಷ್ಕರಣಿ ತೀರ್ಥ, ಪದ್ಮತೀರ್ಥ, ಕಪಿಲ ತೀರ್ಥ ಹೋದಾಗ ಆ ನೀರೇ ತೀರ್ಥ ಅಂತ, ಅಂದರೆ ಆ ನೀರೇ ನಮ್ಮನ್ನ ಪವಿತ್ರ ಮಾಡುತ್ತೆ, ನೀರಿಂದಲೇ ಪಾಪಗಳು ಹೋಗುತ್ತೆ. ಈ ರೀತಿಯಾಗಿ ಬುದ್ಧಿ ಅದು ದೈತ್ಯ ಬುದ್ಧಿ. ಮತ್ತಿನ್ನೇನು ಬುದ್ಧಿ ಇರಬೇಕು ಅಂದರೆ, ಆ ನೀರು ಜಡ ಅದು ತೀರ್ಥ ಪವಿತ್ರ ಮಾಡುವಂಥದ್ದಲ್ಲ. ಜಡವಾದ ನೀರಿಗೆ ಆ ಶಕ್ತಿ ಇಲ್ಲ, ಆ ನೀರಲ್ಲಿ ಅಭಿಮಾನಿ ದೇವತೆ ಇರ್ತಾರೆ. ಆ ದೇವತೆಗಳಲ್ಲಿ ಮುಖ್ಯ ಪ್ರಾಣದೇವರಿರ್ತಾರೆ, ಅಲ್ಲಿ ದೇವರು ನಿಂತಿರ್ತಾರೆ, ಅವರಿಗೆ ಆ ಶಕ್ತಿ ಇದೆ. ಆ ಶಕ್ತಿ ಇರೋದರಿಂದ ಅವರು ಪವಿತ್ರ ಮಾಡ್ತಾರೆ ಜಗತ್ತನ್ನು. ಅಷ್ಟು ಹೊರತು ಆ ನೀರೇ ನಮ್ಮನ್ನು ಪವಿತ್ರ ಮಾಡುತ್ತೆ ಅಂತ ತಪ್ಪು ಇರಬಾರ, ತಿಳುವಳಿಕೆ ಇರಬಾರದು. ನಂತರ ಆದರೆ ಬಹಳ ಏನಾಗುತ್ತೆ, ಆ ತೀರ್ಥಗಳಲ್ಲಿ ಸ್ನಾನಕ್ಕೆ ಹೋದಾಗ ಅಲ್ಲಿ ದೇವತೆಗಳ ಚಿಂತನೆಯೇ ಹೊರಟೋಗಿರುತ್ತೆ. ಕೇವಲ ನೀರಲ್ಲಿ ಮುಳುಗೋದು ಮಾತ್ರ ಕೂತಿರುತ್ತೆ, ತಪ್ಪು ಅಂತಾರೆ. ಇನ್ನು ಗುರು ಮಾತಾ ಪಿತೃ ಪ್ರಭು ಪ್ರತಿಮ ಭೂತ ದಯಾಪರರು ಕಂಡು ಅವರೇ ದೇವರು ಎಂಬುವನೇ ದೈತ್ಯ. ಗುರುಗಳನ್ನು ನೋಡಿ, ಗುರುಗಳೇ ದೇವರು ಅಂತ ಅಂದರೆ ಅವರೊಳಗೆ ದೇವರು ಅಥವಾ ಅವರು ದೇವರ ಪ್ರತಿಮಾ ಈ ಥರ ಚಿಂತನೆ ಮಾಡೋದಲ್ಲ, ಇನ್ನೇನು ಅವರೇ ದೇವರು. ಕೆಲವರಿಗೆ ತಲೆಯಲ್ಲಿ ಕೂತಿರುತ್ತೆ ದೇವರು ಅಂತ ಬೇರೆ ಎಲ್ಲೋ ಇಲ್ಲ ರೀ, ಸುಮ್ಮನೆ ನೀವು ದೇವರು ದೇವರು ಅಂತೆಲ್ಲ ಕಲ್ಪನೆ ಮಾಡ್ತೀರಾ, ದೇವರು ಅಂತ ಪ್ರತ್ಯೇಕ ಎಲ್ಲೋ ಇಲ್ಲ. ಮತ್ತೇನು ಅಂದರೆ ಯಾರಾದರೆ ಗುರುಗಳಿರ್ತಾರಲ್ಲ ಅವರೇ ದೇವರು, ಹಾಗೆ ತಾಯಿ ಅವರೇ ದೇವರು, ತಂದೆ ದೇವರು, ಪ್ರಭು ಯಾರಾದರೆ ನಮಗೆ ರಾಜ ಅಥವಾ ಯಾರು ವಿಶೇಷವಾಗಿರತಕ್ಕಂಥ ನಮ್ಮನ್ನು ಪಾಲನೆ ಮಾಡ್ತಿರ್ತಾರಲ್ಲ ಅವರೇ ದೇವರು. ನಂತರ ಪ್ರತಿಮೆ ಪಿತೃ ಮಾತೃ ದ್ವಿಜಾತೀನಾಂ ಹರಿರೂಪತ್ವ ಚಿಂತನಂ ಇತಿ ಗಾರುಡೆ. ಗರುಡ ಪುರಾಣದಲ್ಲಿ ಹೇಳ್ತಕ್ಕಂಥ ಮಾತಿದು. ಪಿತೃ ಮಾತೃ ದ್ವಿಜಾತೀನಾಂ, ತಂದೆ ತಾಯಿ ಬ್ರಾಹ್ಮಣರು, ಉತ್ತಮ ಬ್ರಾಹ್ಮಣರು, ಅದಕ್ಕೆ ಹೇಳ್ತಾ ಇದ್ದ ಪ್ರಭು. ಪ್ರತಿಮೆ, ಪ್ರತಿಮೆ ಅಂದರೆ ಈ ಪಂಚಲೋಹಾದಿ ಪ್ರತಿಮೆಗಳು, ಶಿಲಾಮಯ ಪ್ರತಿಮೆಗಳು ಏನೇನಿರುತ್ತಲ್ಲ ಅದೇ ದೇವರು ಅಂತ ತಲೆಯಲ್ಲಿ ಕಲ್ಪನೆ. ದೈತ್ಯ ಅಂತ ಹೇಳ್ತಾ ಇದ್ದಾರಿಲ್ಲಿ, ಸಾಮಾನ್ಯ ನಮ್ಮವರು ನಾವು ಮಾಡೋದೇನು, ರಾಯರು ಅಥವಾ ಯಾವುದೊಂದು ಮಠಕ್ಕೆ, ರಾಯರ ಮಠಕ್ಕೋ ಎಲ್ಲೊಂದು ಕಡೆ ದೇವಸ್ಥಾನಕ್ಕೋ ಹೋದಾಗ ಅಲ್ಲಿರ್ತಕ್ಕಂಥ ಪ್ರತಿಮೆಗಳು ನೋಡಿ, ಅದೇ ದೇವರು ಅಂತ ನಮಸ್ಕಾರ ಮಾಡೋರು ಎಷ್ಟು ಜನ ಇದ್ದಾರೆ. ಆದರೆ ಇಲ್ಲಿ ಹೇಳ್ತಾ ಇದ್ದಾರೆ, ಸಜ್ಜನರಾದವರಿಗೆ ತಾತ್ಕಾಲಿಕವಾಗಿ ಒಂದು ಕೆಲವು ಕಾಲ ಅಂತಹ ಕಲ್ಪನೆಗಳಿದ್ದರು, ನಂತರ ಭಗವಂತ ಒಳ್ಳೆಯ ಜ್ಞಾನವನ್ನು ಅವರಿಗೆ ಗುರುಗಳ ಮೂಲಕ ದಯಪಾಲಿಸಿ ಅವರನ್ನು ವಿಶೇಷವಾಗಿ ಅನುಗ್ರಹ ಮಾಡುತ್ತಾನೆ. ಇದು ಯಾರ ಕುರಿತು ಹಾಗೆ ಹೇಳಿದ್ದ ಹಾಗಾದರೆ, ಅಂದರೆ ಸ್ವರೂಪತಃ ಯಾರಿಗೆ ಪ್ರತಿಮೆಯನ್ನು ನೋಡಿ ಅದೇ ದೇವರು ಅನ್ನೋದು ಖಚಿತವಾಗಿ ನಿಶ್ಚಯ ಇರುತ್ತೋ ಅವರು ದೈತ್ಯರು. ನಂತರ ಪ್ರತಿಮೆ ಇನ್ನು ಭೂತದಯಾಪರರು, ಪ್ರಾಣಿಗಳಲ್ಲಿ ಯಾರು ದಯಾ ಮಾಡ್ತಿರ್ತಾರೆ ಪಾಪ ಒಳ್ಳೆಯವರಿರ್ತಾರೆ, ಬ್ರಾಹ್ಮಣರು ಯಾರ್ಯಾರು ಇರ್ತಾರೆ ಅವರು ನೋಡಿ ಅವರೇ ದೇವರಪ್ಪ, ಅವ್ರಿಗಂತ ಬೇರೆ ದೇವರಿಲ್ಲ ಅಂತ. ಅಂದರೆ ನಮಗೆ ಪ್ರತ್ಯಕ್ಷ ದೇವರು ಕಾಣಿಸಲ್ಲ, ಪ್ರತ್ಯಕ್ಷ ಕಾಣಿಸುವ ದೇವರು ಇವರೇ, ಅಂದರೆ ಇವರಲ್ಲೇ ದೇವರಿದ್ದಾರೆ ಅಂತ ಚಿಂತನೆ ಮಾಡೋದು ಬೇರೆ ಆಗುತ್ತೆ, ಅಲ್ಲಿ ಡಿಫರೆನ್ಸ್ ಇದೆ. ಹಾಗಲ್ಲ, ಇವರೇ ದೇವರು, ಇವ್ರಕ್ಕಿಂತ ಬೇರೆ ದೇವರು ಅಂತ ಒಂದು ಅಸ್ತಿತ್ವ ಇಲ್ಲೇ ಇಲ್ಲ ಅಂತ ಅನ್ನುವರು ಯಾರಿರ್ತಾರಲ್ಲ ಅವರೆಲ್ಲರೂ ಕೂಡ ವಿಶೇಷವಾಗಿ, ಅಂದರೆ ಏನಂತ ಅರ್ಥ, ಕೊನೆಗೆ ಅದು ಎಲ್ಲಿಗೆ ಸೇರ್ತಾ ಇದೆ ಅಂದರೆ ಕಾಣಿಸುವಂತಹ ಜೀವಿಗಳೆಲ್ಲ ಯಾರಿದ್ದಾರಲ್ಲ ಇವರೆಲ್ಲ ಜೀವರಾಶಿಗಳೇ. ಯಾರು? ಗುರುಗಳು, ತಾಯಿ, ತಂದೆ, ಆಮೇಲೆ ಪ್ರಭು, ಪ್ರತಿಮೆಗಳು ಅಂದರೆ ಜಡ ಜೀವ ಎರಡು ಬಂತೆಲ್ಲ, ಈ ಗುಂಪೆಲ್ಲ ಈ ಎರಡರಲ್ಲಿ ಸೇರಿತು, ಎರಡು ವರ್ಗದಲ್ಲಿ ಜಡ ಜೀವ, ಈ ಎರಡನ್ನೂ ದೇವ ಅಂತ. ಏನು ಮುಖ್ಯವಾದ್ದು, ಜೀವ ಈಶಗೆ ಭೇದ, ಜಡ ಈಶಗೆ ಭೇದ ಅಂತೇನಿದೆ ಅದನ್ನಲ್ಲಗಳೆದು ಜೀವನೇ ಈಶ, ಜಡವೇ ಈಶ, ಅಥವಾ ಈಶನೇ ಜೀವ ಜಡವಾದ್ದು ಅಂತ ಅಲ್ಲಿಗೆ ಹೋಗ್ತಾ ಇದೆ. ನಾನೇ ದೇವ. ಇವಾಗ ಗುರುಗಳು ದೇವ, ತಂದೆ ತಾಯಿ ದೇವ ಅಂದಾಗ ಕೊನೆಗೆ ಏನ್ ಬರುತ್ತೆ? ಅವರೆಲ್ಲ ಜೀವರಾಶಿಗಳು, ಅವರೆಲ್ಲರನ್ನ ದೇವ ಅಂತ ಕರೆದಾಗ ನಾನು ದೇವ. ಅಹಂ ಬ್ರಹ್ಮಾಸ್ಮಿ ಅಂತ ತಪ್ಪು ಕಲ್ಪನೆಯ, ಆ ಮಾತಿನ ತಪ್ಪು ಕಲ್ಪನೆಯ ಪ್ರಭಾವ ಇವೆಲ್ಲ ಬರ್ತಾ ಇದೆ. ಒಳಗಲ್ಲಿಗೆ ಹೋಗ್ತಾ ಇದೆ. ಭಗವಂತನನ್ನ ಜೀವರಾಶಿಗಳಿಗೆ ಐಕ್ಯ ಚಿಂತನೆ ಮಾಡುವುದು ಅಂತ ಅಲ್ಲಿಗೆ ಬರ್ತಾ ಇದೆ. ಅಂಥ ಒಂದು ಅಂದರೆ ಎಲ್ಲರೂ ಬ್ರಹ್ಮಸ್ವರೂಪರೇ, ಒಂದು ಸಿದ್ಧಾಂತ. ಮಾಮು ಸಾಮಾನ್ಯವಾಗಿ ಏನಪ್ಪ ನಿನ್ನಲ್ಲಿ ದೋಷ ಕಳ್ಕೊಂಡ್ರೆ ನೀನೇ ದೇವರಾಗ್ಬಿಡ್ತೀಯ, ದೇವರು ಅಂತ ಬೇರಿಲ್ಲ ಅಂತ ಹೇಳ್ತಕ್ಕಂಥ ಏನು ಆಲೋಚನೆ ಇದೆ ಅದನ್ನು ಕುರಿತು ಹೇಳ್ತಾರೆ. ಗರುಡ ಪುರಾಣದಲ್ಲಿ ಹೇಳಿದ್ದನ್ನೇ ಇಲ್ಲಿ ಸ್ಪಷ್ಟವಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಇನ್ನ ಪಂಚಧಾತುಮಯೇ ದೇಹೇ ಕೃಷ್ಣ ರೂಪತ್ವ ಚಿಂತನಂ, ಅಂದರೆ ಪಂಚ ಧಾತುಮಯವಾಗಿರತಕ್ಕಂಥ ಪಂಚಲೋಹದಿಂದ ಕೂಡಿದ ಪ್ರತಿಮೆಗಳೆಲ್ಲ ಅದೇ ದೇವರು ಅಂತ ಚಿಂತನೆ ಮಾಡೋದು. ಸಾಮಾನ್ಯವಾಗಿ ನೋಡಿ ಅದೆಷ್ಟು ತಪ್ಪು ಕಲ್ಪನೆ ಬರ್ತಾ ಇರುತ್ತೆ. ಸ್ವಾಮಿಗಳಾಗಲಿ ಯಾರೇ ಆಗಲಿ ಅವರು ಪೂಜಾ ಮಾಡುವಂಥ ರಾಮದೇವರನ್ನ ನೋಡಿ ರಾಮದೇವರು ಅಂತ ತೋರಿಸ್ತಾರೆ, ಅಥವಾ ಗೋಪಾಲಕೃಷ್ಣ ಮೂರ್ತಿ ಗೋಪಾಲಕೃಷ್ಣ ಅಂತ ತೋರಿಸ್ತಾರೆ. ಸಹಜ ತೋರಿಸೋದವರು, ತೋರಿಸಿದಾಗ ಕಲ್ಪನೆ ಹೇಗೆ ಬರ್ತಾ ಇರುತ್ತೆ, ಅದೇ ದೇವರು ಅಂತ, ಅದೇ ರಾಮ ಅದೇ ಕೃಷ್ಣ ಬರ್ತಾ ಇದೆಯೋ ಇಲ್ವೋ ಒಂದು ಸ್ವಲ್ಪ ಪ್ರಶ್ನೆ ಮಾಡಿಕೊಳ್ಳಿ. ಯಾವ ಸ್ವಾಮಿತ್ವ ಆ ದೇವ್ರು ತೋರಿಸಿದಾಗ, ಈ ಅವರ ಉಪಾಸ ಮೂರ್ತಿಯನ್ನು ತೋರಿಸಿದಾಗ ಗೋಪಾಲಕೃಷ್ಣ ದೇವರು ಅಂತ ಕೂಗ್ತಾರೆ, ರಾಮದೇವರು ಅಂತ ಕೂಗ್ತಾರೆ, ಆ ಪ್ರತಿಮಾ ತೋರಿಸ್ತಾ ತಲೆ ಕಲ್ಪನೆ ಏನು ಬರ್ತಾ ಇದೆ, ಅದೇ ದೇವರು ಅಂತ. ಇವರು ರಾಮದೇವರು ಏನು ಚೆನ್ನಾಗಿದ್ದಾರೆ, ಸರಿಯಾದ ಮಾತು. ರಾಮದೇವರ ಮೂರ್ತಿ ಅದು, ರಾಮದೇವರಲ್ಲ, ರಾಮದೇವರು ಇರುವಂಥ ಅಂದರೆ ಆ ಮೂರ್ತಿ ಒಳಗೆ ರಾಮದೇವರಿದ್ದಾರೆ, ಮೂರ್ತಿಯೇ ರಾಮನಲ್ಲ. ಆ ಚಿಕ್ಕ ಒಂದು ಸ್ಲಿಪ್ಪರಿ ಥಾಟ್ ಪ್ರೊಸೆಸ್ ಎಲ್ಲ ಸ್ಲಿಪ್ ಆಗಿ ಬಿಡ್ತಾ ಇರುತ್ತೆ. ಅಂತಹ ಸ್ಲಿಪ್ಪರಿ ಥಾಟ್ ಪ್ರೊಸೆಸ್ ಬರಬಾರದು ಅದನ್ನು ಹೇಳ್ತಾ ಇದ್ದಾರೆ. ಇನ್ನ ಮುಂದೆ ಹೇಳ್ತಾ ಬರ್ತಾ ಇದ್ದಾರೆ. ಸುಂದರ ಸ್ವಯಂ ವ್ಯಕ್ತವು ಚಿದಾನಂದ ರೂಪಗಳೆಂಬುವನು, ನರನಿಂದ ನಿರ್ಮಿತ ಈಶ್ವರಿಗೆ ಅಭಿನಮಿಸುತಿಹ ನರನು, ಕಂದು ಗೊರಳ ದಿವಾಕರರು ಹರಿಯೊಂದೇ ಸೂರ್ಯ ಸುರೋತ್ತಮ ಜಗದ್ವಂದ್ಯನೆಂಬುವ ವಿಷ್ಣು ದೂಷಣೆ ಮಾಡಿದವ ದೈತ್ಯ. ಇಲ್ಲಿ ಸ್ವಲ್ಪ ಗೊಂದಲ ಗೊಂದಲಮಯವಾದಂಥ ಪ್ರಪಂಚಕ್ಕೆ ಉತ್ತರ ಕೊಡ್ತಾ ಇದ್ದಾರೆ. ಇಲ್ಲಿ ಹೇಳ್ತಾ ಇದ್ದಾರೆ, ಸ್ವಯಂ ವ್ಯಕ್ತ ಸ್ಥಳೇ ಚಾಪಿ ಚಿದಾನಂದತ್ವ ಕಲ್ಪನಂ ಅಸ್ವಯಂ ವ್ಯಕ್ತ ಲಿಂಗೇಶು ನಮನಂ ಯೇ ಪ್ರಕುರ್ವತೆ ತೇ ಸರ್ವೇ ಅಸುರಾಹ ಜ್ಞೇಯಾಹ ನಾತ್ರ ಕಾರ್ಯ ವಿಚಾರಣ. ಅಸ್ವತಂತ್ರೇಣ ರುದ್ರೇಣ ಹರೇಹೆ ಐಕ್ಯ ವಿಚಿಂತನಂ ಸರ್ವೋತ್ತಮ ಸೂರ್ಯ ಏವ ವಿಷ್ಣುವಾದ್ಯಾ ತಸ್ಯ ಕಿಂಕರಾಹ ಇತ್ಯಾದಿ ಚಿಂತನಂ ದೋಷೋ ಹರಿನಿಂದ ಇತಿ ಚ ಉಚ್ಚತಿ. ಇದನ್ನು ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಏನದು ಅಂದರೆ, ಇಲ್ಲಿ ಸ್ವಯಂ ವ್ಯಕ್ತ ಸ್ಥಳೇ ಚಾಪಿ ಚಿದಾನಂದತ್ವ ಕಲ್ಪನಂ ಅಂತ ಹೇಳ್ತಾ ಬರ್ತಾ ಇದ್ದಾರೆ. ಇದು ಸ್ವಲ್ಪ ನೋಡಬೇಕಾದ ವಿಚಾರ. ಸುಂದರ ಸ್ವಯಂ ವ್ಯಕ್ತ ಅಂದರೆ ಸುಂದರವಾಗಿರತಕ್ಕಂಥ ಪ್ರತಿಮಾ ಅಥವಾ ಸ್ವಯಂ ವ್ಯಕ್ತ ಪ್ರತಿಮಾ ಅಂದರೆ ತನ್ನಿಂದ ತಾನೇ ಒಡಮೂಡಿದಂಥ ಸ್ವಯಂ ವ್ಯಕ್ತ ಪ್ರತಿಮಾಗಳಿಗೆ ಇದೇ ಸಾಕ್ಷಾತ್ ಶ್ರೀಹರಿಯ ಚಿದಾನಂದ ರೂಪ ಅಂತ ಹೇಳತಕ್ಕಂಥವರು ದೈತ್ಯ ಸ್ವಭಾವಿ. ಎಲ್ಲಿ ಗೊಂದಲ ಇದು ಬರೋದು? ಈ ಗೊಂದಲ ಎಲ್ಲಿ ಬರೋದು ಅಂದರೆ ತಿರುಪತಿಯಲ್ಲಿ ಬರುತ್ತೆ. ಮಿಕ್ಕ ಕಡೆ ಯಾರೂ ಇದನ್ನು ಹಿಡಿಸಿಕೊಳ್ಳಲ್ಲ, ಹೇಳಲ್ಲ. ಬರೋದು ಎಲ್ಲಿ ಅಂದರೆ ತಿರುಪತಿಯಲ್ಲಿ. ಶ್ರೀನಿವಾಸ ಸಾಕ್ಷಾತ್ ಆನಂದ ಜ್ಞಾನಾನಂದಮಯ ರೂಪವೇ ನಿಂತಿದೆ, ಕಲ್ಲಂತೆ ಕಾಣತಾ ಇದ್ದಾನೆ ಎಂಬ ಕಲ್ಪನೆ ಏನಿದೆಯಲ್ಲ ಅದು ಬಹಳ ಕೂತ್ಕೊಂಡಿದೆ, ಬಹಳ ಕೂತಿದೆ. ಮತ್ತೆ ಇದಕ್ಕೇನಾದರೂ ಒಂದು ದೊಡ್ಡವರ ಮಾತು ಬೇಕಲ್ಲಯ್ಯ ಅಂದರೆ ಅದಕ್ಕೆ ಹೇಳ್ತಾ ಇದ್ದಾರೆ, ವಿಜಯದಾಸರು ಶ್ರೀನಿವಾಸನ ಸುಳಾದಿಗಳು ತುಂಬ ಮಾಡಿದ್ದಾರೆ, ತಿರುಪತಿ ಸುಳಾದಿಗಳು ತುಂಬ ಮಾಡಿದ್ದಾರೆ. ಆ ಸುಳಾದಿಗಳಲ್ಲಿ ಶ್ರೀನಿವಾಸನ ದರ್ಶನ ಮಾಡಲಿಕ್ಕೆ ಹೇಗೆ ಹೋಗಬೇಕು ಎಲ್ಲವನ್ನ ವಿವರಣೆ ಮಾಡುತ್ತಾ ಆ ಗರುಡಗಂಬದತ್ರೆ ಒಂದು ಶಬ್ದ ಹಾಕ್ತಾರೆ, ಬೈಠಾಯಿಸಿ ಅಂತ, ಕೂಡಬೇಕಂತೆ. ಇವಾಗ ಅಲ್ಲಿ ನಿಲ್ಲಿಕ್ಕೂ ಓಡಿಸಿ ಬಿಡ್ತಾರೆ, ಹೋಗ್ತಾ ಇರಬೇಕು. VIPಗಳಿಗೆ ಅದು ಇದ್ದ ಬೇಕಾದ ಅಲ್ಲಿ ಕೂರಬಹುದು ಅಷ್ಟೆ. ಅವಾಗಂಥ ಜನಸಂದಣಿ ಈ ಎಲ್ಲ ಕ್ಯೂ ಯಾವುದೂ ಇದ್ದಿಲ್ಲ. ಇತ್ತೇನು ಇತ್ತು, ಅದರಲ್ಲಿ ಕೂಡ್ಲಿಕ್ಕೆ ಅನುಕೂಲ ಇತ್ತು. ಈಗ ಅಲ್ಲಿ ಆ ಗರುಡಗಂಬದ ಹತ್ರ ಕೂತ್ಕೊಂಡು ಚಿಂತನೆ ಮಾಡು ಅಂತಾರೆ. ಆ ಚಿಂತನೆ ಮಾಡುವುದು ಏನು ಮಾಡಬೇಕು, ಹೇಗೆ ಮಾಡಬೇಕು ಹೇಳ್ತಾರೆ. ಒಳಗೆ ಗೋಲಕತ್ರಯ ಚಿಂತನೆ ಮಾಡು, ಆ ಶ್ರೀನಿವಾಸನ ಹತ್ರ ಗೋಲಕತ್ರಯ ಚಿಂತನೆ ಮಾಡಿ ಅಂತ ಹೇಳ್ತಾರೆ ವಿಜಯದಾಸರು. ಆ ಪ್ರತಿಮಾ ಅಲ್ಲಿ ವಾಯುದೇವರ ಚಿಂತನ, ಲಕ್ಷ್ಮೀದೇವಿಯ ಚಿಂತನ, ಒಳಗೆ ಜ್ಞಾನಾನಂದಮಯನಾದ ಭಗವಂತನ ಚಿಂತನ ಅಲ್ಲಿ ಶ್ರೀನಿವಾಸನಲ್ಲಿ ಮಾಡಬೇಕು ಅನ್ನೋದು ವಿಜಯದಾಸರು ಹೇಳ್ತಾರೆ. ಎಲ್ಲೆಲ್ಲಿ ಸ್ವಯಂ ವ್ಯಕ್ತ ಇರುತ್ತೋ, ಸ್ವಯಂ ವ್ಯಕ್ತ ಅಂದರೆ ಅರ್ಥ ಏನು ಅಂದರೆ ಆ ಮೂರ್ತಿ, ಮೂರ್ತಿಗಳು ಬಂದ ಕ್ರಮ ನಾನಾ ರೀತಿಯಾಗಿರುತ್ತೆ. ಏನು ಮನುಷ್ಯ ನಿರ್ಮಿತವಾದ ಕೆತ್ತಿದಂಥ ಮೂರ್ತಿಗಳು, ಅಲ್ಲಿ ದೇವರ ಪ್ರತಿಷ್ಠಾ ದೊಡ್ಡವರು ಋಷಿ ಮುನಿಗಳು ಯಾರ್ಯಾರು ಮಾಡಿರಬಹುದು, ದೊಡ್ಡವರು ಕೆತ್ತಿದ ಮೂರ್ತಿ. ಅದಲ್ಲದೆ ಮನುಷ್ಯರು ಕೆತ್ತಿದ್ದಲ್ಲದೆ ದೇವತಾ ಬಡಿಗರು ಅವರು ಕೆತ್ತಿದ್ದು, ಯಾರು ವಿಶ್ವಕರ್ಮ ನಿರ್ಮಿತ ಅಂತವರು ನಿರ್ಮಾಣ ಮಾಡಿದ್ದು ಕೆಲವು ಮೂರ್ತಿಗಳಿರುತ್ತೆ, ದೇವತೆಗಳು ನಿರ್ಮಾಣ ಮಾಡಿದ ಮೂರ್ತಿಗಳು. ಆ ದೇವತೆಗಳು ನಿರ್ಮಾಣ ಮಾಡಿದ ಮೂರ್ತಿಗಳಲ್ಲಿ ಭಗವಂತನ ಸನ್ನಿಧಾನ. ಆದರೆ ಸ್ವಯಂ ವ್ಯಕ್ತ ಅಂದಾಗಲ್ಲಿ ಮನುಷ್ಯರು ನಿರ್ಮಾಣ ಮಾಡಿದ ಮೂರ್ತಿಯೂ ಅಲ್ಲ, ದೇವತೆಗಳು ನಿರ್ಮಾಣ ಮಾಡಿದ ಮೂರ್ತಿಯೂ ಅಲ್ಲ. ಇನ್ನೇನು, ದೇವರೇ ತಾನಾಗಿ ಅಲ್ಲೊಂದು ಮೂರ್ತಿ ಒಡಮೂಡುವಂತೆ ಮಾಡಿ, ಮೂರ್ತಿ ಬರುವಂತೆ ಮಾಡಿ ಅದರೊಳಗೆ ತಾನಾಗಿ ನಿಲ್ಲುವುದು, ಒಬ್ಬರು ಕರೆಯದೆ ಬ್ರಹ್ಮಾದಿ ಬ್ರಹ್ಮದೇವರು ಕೆಲವು ಕಡೆ ಬ್ರಹ್ಮದೇವ ಪ್ರತಿಷ್ಠಿತ ಅಂತ ಹೇಳ್ತಾರೆ, ಎಲ್ಲ ಹೇಳ್ತಾ ಬರ್ತಾ ಇರ್ತಾರಲ್ಲ ಬ್ರಹ್ಮ ಪ್ರತಿಷ್ಠಿತ ಅಂತ. ಆಮೇಲೆ ಬ್ರಹ್ಮದೇವ ಪ್ರತಿಷ್ಠಿತ, ಮಧ್ವಾಚಾರ ಪ್ರತಿಷ್ಠಿತ, ವಾದಿರಾಜರು ಪ್ರತಿಷ್ಠೆ ಮಾಡಿದ್ದು, ದೇವತೆಗಳ ಇಂಥ ದೇವತೆಗಳು ಪ್ರತಿಷ್ಠೆ ಮಾಡಿದ್ದು ಅಂದರೆ ಅವರು ಕರೆದು ದೇವರನ್ನು ಕೂಡಿಸಿದ್ದು ಸ್ವಾಮಿ ಕೂಡಯ್ಯ ಅಂತ. ಹಾಗಲ್ಲದೆ ದೇವರು ತಾನಾಗಿ ಬಂದು ನಿಂತದ್ದು, ನಿಂತದ್ದು ಅಂದರೆ ಚಿದಾನಂದಮಯ ರೂಪದಿಂದ ಹಾಗೇ ಕಾಣಿಸೋದಲ್ಲ, ಅಲ್ಲೊಂದು ಪ್ರತಿಮೆ ದೇವರೇ ಅಲ್ಲಿ ಮೂಡುವಂತೆ ಮಾಡಿ ಅಲ್ಲಿ ನಿಂತದ್ದು. ಆ ಪ್ರತಿಮೆ ಮೂಡಲಿಕ್ಕೆ ಅಂದರೆ ಪ್ರತಿಮೆಯನ್ನು ತಯಾರು ಮಾಡಲಿಕ್ಕೆ ಕಾರಣ ದೇವತೆಗಳು ಅಲ್ಲ, ಮನುಷ್ಯರು ಅಲ್ಲ, ದೇವತಾ ಶಿಲ್ಪಿಗಳು ಅಲ್ಲ, ಮನುಷ್ಯ ಶಿಲ್ಪಿಗಳು ಆ ಪ್ರತಿಮೆಯನ್ನು ಕೆತ್ತಿರಲ್ಲ, ಪ್ರತಿಮೆ ತಾನಾಗಿ ಒಡಮೂಡುತ್ತೆ. ಹೇಗೆ? ದೇವ ಒಡಮೂಡಿಸ್ತಾನೆ, ಭಗವಂತ ಒಡಮೂಡಿಸಿ ಅದರೊಳಗೆ ತಾನು ತಾನಾಗೇ ನಿಲ್ತಾನೆ, ಇನ್ನೊಬ್ಬರು ಕರೆದದ್ದಕ್ಕೆ ಬಂದು ನಿಲ್ಲುವುದಲ್ಲ. ಇದನ್ನು ಸ್ವಯಂ ವ್ಯಕ್ತ ಅಂತ, ಸ್ವಯಂ ವ್ಯಕ್ತ, ತಾನಾಗಿ ಪ್ರಕಟ ಆಗಿ. ಪ್ರಕಟ ಆಗೋದು ಅಂದ್ರೇನು? ಜ್ಞಾನಾನಂದ ರೂಪದಿಂದ ಪ್ರಕಟ ಆಗುವುದು ಅಂತಲ್ಲ, ಶಿಲೆಯೊಳಗೆ ತಾನು ನಿಂತ ಅಂತ ಅರ್ಥ. ಆ ನಿಲ್ಲೋ ಕಾಲಕ್ಕೆ ಹೇಗೆ ನಿಲ್ತಾನೆ? ಜಗತ್ತಿನಲ್ಲಿ ಎಲ್ಲೂ ದೇವರು ನಿಂತರೂ ಕೂಡ ವಾಯುದೇವರನ್ನೇ ಪ್ರಧಾನ ಪ್ರತಿಮೆಯಾಗಿಟ್ಟುಕೊಂಡು ನಿಲ್ತಾನೆ, ವಾಯುದೇವರೊಳಗೆ ಲಕ್ಷ್ಮೀದೇವಿಯನ್ನು ಪ್ರತಿಮೆಯಾಗಿಟ್ಟು ನಿಲ್ತಾನೆ. ಅದಕ್ಕೆ ಆ ಪ್ರತಿಮೆಯಲ್ಲಿ ವಾಯುದೇವರು ಲಕ್ಷ್ಮೀದೇವಿ ಅಲ್ಲಿ ವಿಶೇಷವಾಗಿ ದೇವರು ನಿಲ್ತಾರೆ. ಇನ್ನ ಹೇಳಬೇಕಾದ್ರೆ ಗೋಲಕ ತ್ರಯ ಅಂದರು, ಅಂದರೆ ಅಲ್ಲಿ ವಿಶೇಷವಾಗಿ ತತ್ವಾಭಿಮಾನಿಗಳು ನಿಲ್ತಾರೆ, ವಾಯುದೇವರು ನಿಲ್ತಾರೆ, ನಂತರ ಲಕ್ಷ್ಮೀದೇವಿ, ಮೂರು ಪ್ರತಿಮೆಗಳು ಬರುತ್ತೆ, ಅವರೊಳಗೆ ಭಗವಂತ ನಿಲ್ತಾನೆ. ಈ ರೀತಿಯಾಗಿರತಕ್ಕಂಥದ್ದು ಸ್ವಯಂ ವ್ಯಕ್ತದಲ್ಲಿ ಭಗವಂತ ನಿಂತಿರುವಾಗ ನಾವು ಆ ಮೇಲೆ ಕಾಣುವ ಮೂರ್ತಿ ಏನಿದೆ, ಸ್ವಯಂ ವ್ಯಕ್ತ ಸ್ಥಳ. ಇವಾಗ ಇಲ್ಲಿ ಭೂವರಾಹ, ತಿರುಪತಿಯಲ್ಲೇ ಭೂವರಾಹ ಇದ್ದಾನೆ, ಅದು ಮೂರ್ತಿ ಹೌದೋ ಅಲ್ವೋ? ಮೂರ್ತಿ ಅಲ್ಲ, ದೇವರೇ ಇರೋದು, ನಮ್ಮ ಕಣ್ಣಿಗೆ ಅದು ಹೀಗೆ ಕಾಣಿಸ್ತಾ ಇದೆ ಅಂತ ಆ ಚಿಂತನೆ ಮಾಡು. ಸರಿಯಾ, ಬಹಳ ಜನ ಹಾಗೆ ಮಾಡ್ತಾ ಇದ್ದಾರೆ ನಮ್ಮವರು, ತುಂಬ ಜನ ಹಾಗೆ ಮಾಡೋದು ನಾನು ಕೇಳಿದ್ದೆ. ಇಲ್ಲ, ಅದು ದೇವರೇ ನಿಂತದ್ದು, ಅದು ಮೂರ್ತಿ ಅಲ್ಲ ಅನ್ನುವರು ತುಂಬ ಜನ ಇದ್ದಾರೆ. ಅದಕ್ಕೂ ಉತ್ತರ ಇಲ್ಲಿ ಕೊಡ್ತಾ ಇದ್ದಾರೆ ವಿಜಯದಾಸರ್ದಕ್ಕೆ, ಅದಕ್ಕೆ ತಿರುಪತಿ ಸುಳಾದಿಗಳಲ್ಲಿ ಉತ್ತರ ಕೊಟ್ಟಿದ್ದಾರೆ. ನಾಳೆ ನಾಡಿನಲ್ಲಿ ಆ ಸುಳಾದಿಯನ್ನು ತೆಗೆದು ಆ ಪಂಕ್ತಿಯನ್ನು ತೋರುವ ಪ್ರಯತ್ನ ಮಾಡ್ತೇನೆ. ಯಾಕಂದರೆ ನಮಗೆ ಜ್ಞಾನ ಬೇಕು, ಸರಿಯಾದ್ದು ಬೇಕು, ಸರಿಯಾದ ಬೇಕು, ಝಳುಪಿಸಿ ಇರಬೇಕು, ತಲಸ್ಪರ್ಶಿ ಆಗಿರಬೇಕು, ಚೆನ್ನಾಗಿರಬೇಕದು ಅಷ್ಟೇ ಹೊರತು ಹೇಗಂದ್ರೆ ಆಗಿರಬಾರದು ಜ್ಞಾನ. ಆದ್ದರಿಂದ ವಿಶೇಷವಾಗಿ ಸುಂದರ, ಸ್ವಯಂ ವ್ಯಕ್ತವು, ಚಿದಾನಂದ ರೂಪಗಳೆಂಬುವನು, ಅದೇ ಚಿದಾನಂದ ರೂಪ ಅಂತ. ಇನ್ನ ಲಿಂಗ, ಈಶ್ವರಿಗೆ ನಮಸ್ಕಾರ ಮಾಡಬೇಕಾದ್ರೆ ಹೇಗಿರಬೇಕು? ನರರಿಂದ ನಿರ್ಮಿತ ಈಶ್ವರಗೆ ಅಭಿನಮಿಸುತಿಹ ನರನು ಅಂದರು. ನರರಿಂದ ನಿರ್ಮಿತ ಅಂದರೆ ಸ್ವಯಂ ವ್ಯಕ್ತ ಲಿಂಗಗಳಿದ್ದರೆ ಅಲ್ಲಿ ನಮಸ್ಕಾರ ಮಾಡಬೇಕಷ್ಟೇ ಹೊರತು ಬೇರೊಂದು ಕಡೆ ಬೇಡ. ಯಾಕಿದು ಹೇಳಿದರು? ಹೀಗೆ ಹೇಳಲಿಕ್ಕೆ ಕಾರಣವೇನು ಹೇಳ್ತಾರೆ? ಸಾಮಾನ್ಯವಾಗಿ ರುದ್ರದೇವರ ಪ್ರತಿಷ್ಠಾ ಅಂತ ಎಲ್ಲರೂ ಮಾಡಲಿಕ್ಕೆ ಹೋದಾಗ ರುದ್ರದೇವರನ್ನೇ ಕರೀತಾರೆ. ಅಲ್ಲಿ ರುದ್ರದೇವರನ್ನ, ಅವರೊಳಗೆ ಮುಖ್ಯ ಪ್ರಾಣ ದೇವರನ್ನ, ಅವರೊಳಗೆ ದೇವರನ್ನ ಚಿಂತನೆ ಮಾಡಿ ಆವಾಹನೆ ಮಾಡೋದು ಇಲ್ಲ. ಇಲ್ಲಿ ರುದ್ರದೇವರ ದೇವಾಲಯದಲ್ಲಿ ಪ್ರತಿಷ್ಠಾ ಮಾಡ್ತಿರ್ತಾರೆ ಅಲ್ಲೆಲ್ಲ ಅದೇ. ಅದನ್ನು ಗರುಡ ಪುರಾಣದಲ್ಲಿ ಹೇಳ್ತಾರೆ, ಎಲ್ಲಿ ವಾಯುದೇವರ ಆವಾಹನೆ ಬರಲ್ಲ ಆ ಪ್ರತಿಮೆಯನ್ನ ದೈತ್ಯರು ಕೆಡಿಸಿಬಿಡ್ತಾರೆ. ಅವಾಗೇನಾಗುತ್ತೆ? ಅಲ್ಲಿರತಕ್ಕಂಥ ಸನ್ನಿಧಾನ ಹೋಗಿಬಿಡುತ್ತೆ, ದೈತ್ಯರೇ ಕೂತಿರ್ತಾರಲ್ಲಿ, ಅದಕ್ಕಂಥ ಕಡೆ ನಮಸ್ಕಾರ ಮಾಡಬೇಡಿ ಅಂತ ಗರುಡ ಪುರಾಣದಲ್ಲಿ ಹೇಳಿದ ಮಾತು, ನನ್ನ ಮಾತಲ್ಲ. ಗರುಡ ಪುರಾಣದಲ್ಲಿ ಹೇಳಿದ್ದನ್ನು ಹೇಳ್ತಾ ಇದ್ದಾನೆ. ಆದ ಕಾರಣ ಸ್ವಯಂವ್ಯಕ್ತ ಲಿಂಗ ಇದ್ದರೆ ಅಲ್ಲಿ ವಾಯುದೇವರ ಸನ್ನಿಧಾನ, ರುದ್ರದೇವರ ಸನ್ನಿಧಾನ, ವಾಯುದೇವರು ದೇವರ ಸನ್ನಿಧಾನ ತಾನಾಗಿರುತ್ತೆ, ಯಾರು ಬರಬೇಕಾಗಿ ಕರಿಬೇಕಾಗಿಲ್ಲ. ಅಂತಹ ಕಾಲಕ್ಕೆ ನರರಿಂದ ನಿರ್ಮಿತ ಈಶ್ವರನಿಗೆ ನಮಸ್ಕಾರ ಮಾಡಬಾರದು ಅಂದರೆ ಮತ್ತೆ ನಮ್ಮವರಲ್ಲಿ ಮಾಡಿರ್ತಾರಲ್ಲ ದೇವಸ್ಥಾನಗಳಲ್ಲಿ ಸ್ವಾಮಿಗಳೆಲ್ಲ ರುದ್ರದೇವ ಪ್ರತಿಷ್ಠೆ ಮಾಡ್ತಾರಲ್ಲ ಅಂದರೆ, ಹಾ ಗರುಡ ಪುರಾಣದಲ್ಲಿ ಹೇಳಿದ್ದೇನಂತ ಈ ನರಶಬ್ದಕ್ಕೇನರ್ಥ, ಅಲ್ಲಿ ವಾಯುದೇವರ ಆವಾಹನೆ ಇಲ್ಲದೆ ಪ್ರತಿಷ್ಠ ಮಾಡಿದ ರುದ್ರದೇವರ ಲಿಂಗ ಅಂತ ಅರ್ಥ. ಎಲ್ಲಿ ಆದರೆ ರುದ್ರದೇವರು ಅವರ ಅಂತರ್ಯಾಮಿ ವಾಯುದೇವರು ಅವರ ಅಂತರ್ಯಾಮಿ ನಾರಸಿಂಹನನ್ನು ಚಿಂತನೆ ಮಾಡಿ ಆ ಎಲ್ಲರನ್ನ ಅಲ್ಲಿ ಕರೆದಿರ್ತಾರೆ. ಅಂತಹ ಕಡೆ ವೈಷ್ಣವರು ಪ್ರತಿಷ್ಠ ಮಾಡಿರತಕ್ಕಂಥ ರುದ್ರದೇವರಿಗೆ ನಮಸ್ಕಾರ ಮಾಡಬಹುದು, ಮಾಡಬೇಕು. ಇನ್ನು ಸ್ವಯಂ ವ್ಯಕ್ತ ಲಿಂಗಗಳಿಗೆ ನಮಸ್ಕಾರ ಮಾಡಬೇಕು. ಕೇದಾರಕ್ಕೊಂದು ಹೋಗಬಾರದು ಅಂತ ಆಚಾರ್ಯರು ವಿಧಾನ ಮಾಡಿದ್ದಾರೆ. ಕೇದಾರ ಬಿಟ್ಟು ಮಿಕ್ಕದ್ದೆಲ್ಲವೂ ನಾವು ನೋಡಬಹುದು. ಈ ರೀತಿಯಾಗಿ ಇನ್ನ ವಿಶೇಷವಾಗಿರತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ, ಅದನ್ನು ನಾಳೆ ನೋಡೋಣ. ಇವತ್ತಿನ ವಿಶೇಷವಾಗಿರತಕ್ಕಂಥ ಕೃಷ್ಣಾಷ್ಟಮಿ ತಯಾರಿ ಎಲ್ಲರೂ ಮಾಡಿಕೊಳ್ತಾ ಇರ್ತಾರೆ. ಆ ಒಂದು ಗಡಿಬಿಡಿಯಲ್ಲಿ ತುಂಬ ಜನ ಇರ್ತಾರೆ. ಆದ್ದರಿಂದ ಭಾಗವತ ಭಾರತ ಇವತ್ತಿರಲ್ಲ, ನಾಳೆ ಇರುತ್ತೆ. ಇವತ್ತು ಹರಿಕಥಾಮೃತ ಸಾರಕ್ಕೆ ನಿಲ್ಲಿಸ್ತಾ ಇದೆ. ನಾಳೆ ಈ ಒಂದು ಪದ್ಯ ಪೂರ್ಣಗೊಳಿಸಿ ಎರಡು ಪದ್ಯಗಳಿಗೂ ಸೇರಿ, ಹಿಂದಿನ ಪದ್ಯ ಈ ಪದ್ಯ ಎಲ್ಲದಕ್ಕೂ ಸೇರಿ ಅರ್ಥವನ್ನು ಬರೆದುಕೊಳ್ಳೋಣ. ಎಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಒಟ್ಟಾರೆ ಕೃಷ್ಣ ಜನ್ಮಾಷ್ಟಮಿ ಮುಗಿಯೋದರೊಳಗೆ ಕೃಷ್ಣನ ನೆನಪು ನಮಗೆ ಸದಾ ಬರ್ತಾ ಇರಲಿ. ಅವನ ನೆನಪೇ ಇಲ್ಲದ ಕೃಷ್ಣ ಜನ್ಮಾಷ್ಟಮಿ ನಮಗೆ ಬೇಡ. ಅವನ ನೆನಪು ಸದಾ ಬರಲಿ. ಅವನೇ ಆ ಶಕ್ತಿಯೇ ನಮ್ಮನ್ನು ನಡೆಸುವ ಶಕ್ತಿ. ನಮ್ಮ ಕೈ ಕಾಲುಗಳಲ್ಲಿ ತಾನು ವ್ಯಾಪ್ತನಾಗಿದ್ದುಕೊಂಡು ತನ್ನ ಇಡೀ ಶರೀರದಲ್ಲಿ ವ್ಯಾಪ್ತನಾಗಿ ಪ್ರತಿಯೊಂದು ಕೆಲಸವನ್ನು ಮಾಡಿಸುವ ಶಕ್ತಿಯ ಹೆಸರೇ ಕೃಷ್ಣ, ಇನ್ಯಾರು ಅಲ್ಲ. ಅವನು ನಮ್ಮ ಸುತ್ತೇ ಇದ್ದಾನೆ, ನಮ್ಮೊಳಗೆ ಇದ್ದಾನೆ. ಅವನಿಗಾಗಿ ಅವ ಬಂದ ಒಂದು ರೂಪದಿಂದ ಭೂಮಿ ಮೇಲೆ, ಆ ರೂಪದ ವಿಶೇಷವಾಗಿ ಚಿಂತನೆಗಾಗಿ ನಾವು ಕಾಯ್ತಾ ಇರುವುದು. ಅಂದರೆ ಅವನು ಯಾರು ಅಂದರೆ ಆ ದ್ವಾಪರ ಯುಗದಲ್ಲಿ ಬಂದವ ಅಂತ ಚಿಂತನೆ ಬೇಡ. ನಮ್ಮ ಸುತ್ತೇ ಸದಾ ಇರುವ ಕೃಷ್ಣ ಎಂಬ ಚಿಂತನೆ ನಮಗೆ ಸದಾ ಇರಲಿ ಎಂಬಲ್ಲಿಗೆ ಶ್ರೀಕೃಷ್ಣ ಅರ್ಪಣಮಸ್ತು. ನಾಳೆ ಮತ್ತು ಎಲ್ಲ ಪ್ರವಚನಗಳಿಗೆ ಸೇರೋಣ.